यदिदं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ हरिकथामृतसार गुरुगण करुणदिन्दापणितु पेळुव परम भगवद् भक्तरिदनादरदि केळुवुदु ಆದರದಿ ಕೇಳುವುದು ಆದರದಿ ಕೇಳುವುದು ಅಂತಾನೆ ಹೇಳ್ತಾರೆ. ಆದರದಿ ಕೇಳಬೇಕು ಅಂದ್ರೆ ಅಲ್ಲಿ ಒಂದು ನಾವು ಹರಿಕಥಾಂಸಾರ ಓದಬೇಕು ಕೇಳಬೇಕು ಅಂದ್ರೆ ಅಲ್ಲಿ ಜಯತೀರ್ಥರು ಹೇಳ್ತಾರಂತೆ, ಎಲ್ಲಿ ನಮ್ಗೆ ಆದರ ಇರುತ್ತೋ ಅಲ್ಲಿ ಇರುವಂತ ಆ ವಿಷಯಗಳು ನಮ್ಗೆ ಅರ್ಥ ಆಗತ್ತೆ, ಎಲ್ಲಿ ಆದರ ಇರೋದಿಲ್ಲವೋ ಆ ವಿಷಯಗಳು ಅದು ನಮ್ಗೆ ಅರ್ಥನೇ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ದಾಸರು ನಮ್ಗೆ ಆದರೆ ಹೇಗಿರೋ ಇಡಬೇಕು ಅಂತೂ ಗೊತ್ತಿಲ್ಲ, ಅದಕ್ಕೆ ದಾಸರೇ ನಮ್ಮ ಪರವಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆದರದಿ ಕೇಳುವುದು, ನೀವು ಆದರ ಕೊಡಿ ಇವರಿಗೆ, ಒಳಗಿಂದ ಬಿಂಬರೂಪಿಯಾಗಿದ್ದು ಆದರ ಏನು ಎಂಬುದನ್ನ ತೋರಿಸಿ ಆದರ ಕೊಡಿ ಆ ಗ್ರಂಥವನ್ನ. ಆವಾಗಲೇ ಆ ಗ್ರಂಥದಲ್ಲಿ ಇರುವಂತ ಆ ಪುರಾಣ ರಹಸ್ಯ ಎಲ್ಲ ನಮ್ಗೆ ಗೊತ್ತಾಗತ್ತೆ ಅಂತ ಅಲ್ಲಿ ಗುರುಗಳ ಅನುಗ್ರಹದಿಂದ ಗುರುಗಳ ಕರುಣದಿಂದ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಹನ್ನೊಂದನೇ ಪದ್ಯದಲ್ಲಿ ಹಾಕಿದ್ದಾರೆ ಜ್ಯೋತಿಯೊಳಗಿಪ್ಪನು ಅಂತ. ಯಾಕೆ ಜ್ಯೋತಿ ಶಬ್ದವನ್ನ ಶ್ರೀ ಹರಿಕಥಾಂಸಾರ ಎಷ್ಟು ಲೆವೆಲ್ ಬೇಕಾದ್ರೂ ನೋಡಬಹುದು ಅಂತ. ಸಾಮಾನ್ಯವಾಗ ನಮ್ಮಂತವ್ರು ನೋಡುವಾಗ ಜ್ಯೋತಿ ಒಳಗಿಪ್ಪ ಅಂದ್ರೆ ಜ್ಯೋತಿ ಪ್ರಕಾಶ ಪರಕಾಶದೊಳಗೆ ಕಣ್ಣ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಣ್ಣಿನಲ್ಲಿ ಇರುವಂತ ಜ್ಯೋತಿ ಪ್ರಕಾಶ, ಕಣ್ಣಿಗೆ ಏನು ಪ್ರಕಾಶ ಕೊಡುತ್ತೋ ಆ ಜ್ಯೋತಿಯೊಳಗಿಪ್ಪನು ಕಪಿಲ ಅಂತ ನಾವು ತಿಳ್ಕೋಬಹುದು. ಇನ್ನು ಕೆಲವರು ದಾಸರು ಹೇಳಿದ್ದಾರೆ ನಾವು ತಿಳ್ಕೊಳ್ತೀವಿ, ಅಷ್ಟೇ ನಮ್ಮಲ್ಲಿ ಇದೆ. ಇನ್ನು ಕೆಲವರು ಯಾಕೆ ಜ್ಯೋತಿ ಅಂದ್ರೆ ಏನದು, ಬರೀ ಜಡವಾದ ಜ್ಯೋತಿ ಇರಬಹುದಲ್ವಾ, ಹೀಗೆ ಸಂದೇಹ ಬಂದ್ರೆ ಏನ್ ಮಾಡೋದು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬ್ರಹ್ಮಸೂತ್ರಕಾರರು ಅದನ್ನ ಆ ಒಂದು ಅಧಿಕರಣವೇ ಮಾಡಿದ್ದಾರೆ. ಅಧಿಕರಣ ಮಾಡಿ ಜ್ಯೋತಿ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತಾನೆ ಆ ಒಂದು ಎರಡನೇ ಅಧ್ಯಾಯದಲ್ಲಿ ಆ ಒಂದು ಹೇಳ್ತಾರೆ. ಜ್ಯೋತಿ ಜ್ಯೋತಿರ ಅಧಿಕರಣ ಅಂತಾನೆ ಮಾಡಿ ಜ್ಯೋತಿ ಅಂತ ಹೇಳುವಾಗ ಆ ಜ್ಯೋತಿ ಇದಲ್ಲ ಎಲ್ಲವನ್ನೂ ಮೀರಿಯ ಆ ಜ್ಯೋತಿ ಎಂಬುದು ಭಗವಂತನ ವಶದಲ್ಲಿ ಇರುವಂತ ಭಗವಂತನೇ ಮುಖ್ಯತಃ ಇರುವಂತ ಜ್ಯೋತಿ ಅಂತ ಆ ಅಲ್ಲಿ ಇದ್ದು ಎಲ್ಲರನ್ನೂ ಪ್ರೇರಣೆ ಮಾಡುವವನು ಅಂತ ಜ್ಯೋತಿರ್ ಅಧಿಷ್ಠಾನ ಜ್ಯೋತಿಯನ್ನ ಅಧಿಷ್ಠಾನ ಅಂದ್ರೆ ಯಾಕೆ ಅಂದ್ರೆ ನಮ್ಗೆ ಈ ಜ್ಯೋತಿ ಕಣ್ಣಲ್ಲಿ ಇರುವಂತ ಆ ಕಣ್ಣು ಆ ಒಂದು ಪ್ಯೂಪಲ್ ಅಂತ ಹೇಳ್ತೀವಲ್ಲ ಆ ಪ್ರಕಾಶಮಾನದ್ದು ನಮ್ಗೆ ಕಾಣುತ್ತೆ. ಸೊ ಜ್ಯೋತಿ ಕಾಣುತ್ತಲ್ಲ ಅಲ್ಲಿ ದೇವ್ರು ಕಾಣ್ತಾನ ಅಂದ್ರೆ ಅಲ್ಲ, ಅದನ್ನ ಅಧಿಷ್ಠಾನವಾಗಿ ಮಾಡಿಕೊಂಡಿದ್ದಾನೆ ದೇವರು, ಅಧಿಷ್ಠಾನವಾಗಿ ಮಾಡಿಕೊಂಡು ಅದನ್ನ ಪ್ರೇರಣೆ ಮಾಡುತ್ತಾ ಇದ್ದಾನೆ. ಆ ಪ್ರೇರಣೆ ಮಾಡುವವನು ವಿಷ್ಣುವೇ, ಸ್ವತಂತ್ರವಾಗಿ ಪ್ರೇರಣೆ ಮಾಡುವವನು ವಿಷ್ಣುವೇ ಅಂತ ವೇದವ್ಯಾಸರು ಇದನ್ನ ಸಮರ್ಥನೆ ಮಾಡಿದ್ದಾರೆ. ಅದೇ ಶಬ್ದವನ್ನ ದಾಸರು ಬಳಸ್ತಾರೆ, ಜ್ಯೋತಿಯೊಳಗಿಪ್ಪನು ಯಾರವನು ಅಂದ್ರೆ ಕಪಿಲ ಅಂತ ಆ ಕಪಿಲ ಶಬ್ದವನ್ನ ಹಾಕಿದ್ದಾರೆ. ಕಪಿಲ ಶಬ್ದ ನಾವು ನೋಡಿದ್ದೀವಿ, ಕಪಿಲ ಎಂಬೋ ಶಬ್ದ ಬಂದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹದ್ದು ಆಗತ್ತೆ. ಮತ್ತು ಇನ್ನೊಂದು ಏನಂದ್ರೆ ಗೀತೆಯನ್ನು ನೋಡಿ, ಗೀತೆಯಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಹೇಳುವಾಗ ಆ ಕಪಿಲ ಎಂಬುದು ಭಗವಂತನ ಆ ವಿಶೇಷ ವಿಭೂತಿ ರೂಪ ಅಂತ ಹೇಳ್ತಾರೆ. ಸೊ ಅಲ್ಲಿ ಇದ್ದು ಅವನು ಏನು ಮಾಡ್ತಾನಂದ್ರೆ ಅವನು ಆ ಸುಖವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕಣ್ಣಲ್ಲಿ ಯಾಕೆ ಕಪಿಲ ಅಂತಾನೆ ಹೇಳ್ತೀವಿ ಅಂದ್ರೆ ಆ ಒಂದು ಕಾರ್ಯವನ್ನ ಹೇಳ್ತಾರೆ, ಕಣ್ಣು ಮೂಲಕವಾಗಿ ನಮ್ಗೆ ಸುಖವನ್ನ ಕೊಡ್ತಾನಂತ. ಅವನು ಸುಖರೂಪಿಯಾಗಿದ್ದು ನಮಗೆ ಸುಖವನ್ನ ಕೊಡ್ತಾನೆ, ಆ ಮತ್ತು ನಮ್ಗೆ ಸ್ಥಿತಿ ಕಾಲದಲ್ಲಿ ರಕ್ಷಣೆಯನ್ನ ಮಾಡ್ತಾನೆ. ಆಮೇಲೆ ಸಂಹಾರ ಕಾಲದಲ್ಲಿ ಹೇಳ್ತೀವಲ್ಲ ಕಣ್ಣಿನಿಂದ ಶಕ್ತಿ ಒಳಗೆ ಎಳಕೊಂಡು ಬಿಡ್ತಾನೆ ಅಂದ್ರೆ ಕೊನೆಯಲ್ಲಿ ಹೇಳ್ತೀನಿ ಹೇಳಕೊಂಡು ಆ ಒಂದು ಸಂಹಾರವೂ ಅವನು ಮಾಡ್ತಾನೆ. ಸ್ಥಿತಿಕಾಲ ರಕ್ಷಣ ಸಂಹಾರ ಮಾಡ್ತಾನೆ ಕೊನೆಯಲ್ಲಿ, ಆ ಕಣ್ಣಲ್ಲಿ ಇದ್ದು ಸುಖರೂಪಿಯಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೇಳುವಾಗ ಜ್ಯೋತಿಯೊಳಗಿಪ್ಪನು ಕಣ್ಣಲ್ಲೊಳಗೆ ಜ್ಯೋತಿಯೊಳಗಿಪ್ಪನು ಕಪಿಲ. ಆ ಕಪಿಲ ಏನು ಮಾಡ್ತಾನ, ಆ ಕಪಿಲನೇ ಕಣ್ಣಲ್ಲಿ ಆ ಒಂದು ಆ ಕಣ್ಣಿನ ಆ ಪ್ಯೂಪಲ್ ಆಫ್ ದ ಐ ಅಂತ ಹೇಳ್ತೀವಿ, ಅಲ್ಲಿ ಇರುವಂತ ಕಪಿಲ ರೂಪ ಭಗವಂತನೇ ಯಾವ ಹೆಸರಿನಿಂದ ಹೇಳ್ತಾನ ಪ್ರಬಲವಾಗ ಅವನಿಗೆ ಏನ್ ಹೆಸರು ಇಲ್ಲಿ ಅಂತ ಹೇಳುವಾಗ ಹೇಳ್ತಾರೆ, ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿ. ಅಂದ್ರೆ ಪುರುಹೂತ ಪುರುಹೂತ ಅಂತ ಹೇಳ್ತಾರೆ, ಪುರುಹೂತ ಅಂದ್ರೆ ಇಂದ್ರನಿಗೆ ಪುರುಹೂತ ಅಂತ ಕರೀತಾರೆ.
ಯಾಕೆಂದ್ರೆ ಆಹುತಿಗಳು ಇಂದ್ರ ಮೂರು ಲೋಕಕ್ಕೇನು ಒಡೆಯನಾದ ಆ ಒಂದು ಒಡೆಯನಾಗಿದ್ದಾನೆ. ಯಾವ ಆಹುತಿ ಯಾವ ಹೋಮ ಯಜ್ಞ ಏನಾದದ್ದು ಅವನನ್ನ ಮೊಟ್ಟ ಮೊದಲಲ್ಲಿ ಕರೀತಾರಂತ. ಆ ಒಂದು ಆಹುತಿಯನ್ನ ಸ್ವೀಕಾರ ಮಾಡೋದವನು ಫಸ್ಟ್ ಅವನನ್ನೇ ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ಯಾ ಇಲ್ಲಿ ಉಪನಿಷತ್ತುಗಳಲ್ಲಿ ಬರುತ್ತೆ ಪೂರ್ವಾಹುತಿ ಉತ್ತರಾಹುತಿ ಪ್ರಧಾನ ಆಹುತಿ ಅಂತ ಹೇಳಿ ಹೊರವಾಗ ಪೂರ್ವಾಹುತಿ ಅಗ್ನಿ ಆಗುತ್ತೆ, ಉತ್ತರ ಆಹುತಿ ಪ್ರಜಾಪತಿ, ಅದರ ಪ್ರಧಾನವಾಗಿ ಬರುವವನು ಇಂದ್ರ ಅಂತಾರೆ. ಆ ಇಂದ್ರನ ಒಳಗೆ ವಾಯುದೇವರು ಇಂದ್ರ ನಾಮಕನಾಗಿದ್ದಾರೆ, ನಾರಾಯಣನು ಇಂದ್ರ ನಾಮಕನಾಗಿದ್ದಾನೆ. ಬರುವವರು ಆ ಇಂದ್ರನ ದ್ವಾರ ಸ್ವೀಕಾರ ಮಾಡ್ತಾರೆ. ಸೊ ಹಾಗೇನೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಆ ಪುರುಹೂತ ಅಂತ, ಹೂತ ಅಂದ್ರೆ ಸ್ವೀಕಾರ. ಇಲ್ಲಿ ಯಾಕೆ ಆ ಶಬ್ದ ಇಂದ್ರ ಅಂತ ಬರಿಬಹುದಾಯ್ತು ಕಬ್ಬಿನ ಇಂದ್ರ ಮುಖದಿಂದ್ರಾದಿ ಮುಖದಿಂದ ದಿಕ್ಪತಿಗಳಿಂದ ಅಂತ ಹೇಳ್ಬೋದು. ಇಲ್ಲ ಪುರುಹೂತ ಅಂದ್ರೆ ಹೂಯತೆ, ಹಾಗೆ ಅದನ್ನ ನಾವು ಕೊಟ್ಟದನ್ನ ಕಣ್ಣಿನಿಂದ ಏನೇನನ್ನ ನೋಡ್ತೀವೋ ಅದು ಎಲ್ಲವನ್ನು ಸ್ವೀಕಾರ ಮಾಡುವನು ಭಗವಂತ ಅಂತ. ಪುರುಹೂತ ಮುಖ ದಿಕ್ಪತಿಗಳಿಂದಲೇ ಅಂತ ಹೇಳ್ತಾರೆ. ದಿಕ್ಪತಿಗಳಿಂದಲೇ ಅಂದ್ರೆ ಆ ದಿಕ್ದೇವತೆಗಳು, ಆ ಕಣ್ಣಲ್ಲಿ ಇರುವಂತ ಭಗವಂತ ತನ್ನ ದಿಕ್ದೇವತೆಗಳ ಸಹಿತನಾಗ. ದಿಕ್ದೇವತೆಗಳು ಫಸ್ಟ್ ಈ ಮುಖದಿಂದ ತಕೊಂಡನು, ಪೂರ್ವ ದಿಕ್ಕಿಂದಂತೆ ನಾವು ತಕೊಂಡನು ನಮ್ಗೆ ಇಂದ್ರನಿಂದಲೇ ಆಗತ್ತ. ಸೊ ಅದನ್ನು ಇಟ್ಕೋಬಹುದು. ಸೊ ಎಲ್ಲಾ ದಿಕ್ಪತಿಗಳಿಂದ ಸಮೇತನಾಗಿ ಅವರ ಜತೆಯಲ್ಲಿ ದಕ್ಷಿಣಾಕ್ಷಿ ಬಲ ಕಣ್ಣಲ್ಲಿ ಇದ್ದಾನಂತ. ದಕ್ಷಿಣಾಕ್ಷಿಯ ಮುಖದೊಳಿಗ ಯಾರಿವನು ವಿಶ್ವ. ಏನ್ ಇಲ್ಲಿ ಹೇಳ್ತಾರಂದ್ರೆ ಈ ಕಪಿಲ ನಾಮಕ ಭಗವಂತನೇ ಈ ಕಣ್ಣಲ್ಲಿ, ಕಣ್ಣ ಪ್ಯೂಪಲ್ ಆಫ್ ದ ಐ, ಆ ಜ್ಯೋತಿ ರೂಪವಾಗಿ ಆ ಕಪಿಲ ಇದ್ರೆ ಆ ಕಪಿಲನೇ ಈ ಕಣ್ಣು ಪೂರ ತುಂಬಿದ್ದಾನಂತ. ಕಣ್ಣು ಪೂರ ಅವನು ಇದ್ದಾನಂತ, ಅಖಂಡ ರೂಪವಾಗಿ ಇದ್ದಾನೆ. ಅವನ ಹೆಸರು ಏನು ಅಂದ್ರೆ ವಿಶ್ವ ಅಂತಾರೆ. ವಿಶ್ವ ಅಂತಾನು ಹೇಳ್ತಾರೆ, ಇನ್ನೊಂದು ವಿಶ್ವ ವೈಶ್ವಾನರ ಅಂತಾನು ಹೇಳ್ತಾರೆ. ಅಂದ್ರೆ ಈ ವಿಶ್ವ ಹೇಗೆ ವೈಶ್ವಾನರ ಎಂಬುದನ್ನ ನೋಡೋಣ. ಇಲ್ಲಿ ವಿಶ್ವ ಅಂಬೋ ರೂಪದಿಂದ ಇರುವಂತ ಭಗವಂತ, ಆ ಕಪಿಲ ನಾಮಕ ಭಗವಂತನೇ ಕಣ್ಣು ಪೂರ, ಕಣ್ಣಲ್ಲಿ ಏನೇನೆಲ್ಲ ಆಗತ್ತಂತ ನೋಡಿದ್ದೀವಿ ಹಿಂದಿನ ಪದ್ಯಗಳಲ್ಲಿ. ಪೂರ ಅಖಂಡ ರೂಪದಲ್ಲಿ ಆ ಬಲ ಕಣ್ಣಲ್ಲಿ ವಿಶ್ವನಾಮಕನಾಗಿದ್ದಾನೆ. ಅವನು ಹೇಗಿದ್ದಾನೆ ಅಂದ್ರೆ ಶ್ವೇತವರ್ಣದಿಂದ ಇದ್ದಾನೆ, ಬಿಳಿ ಬಣ್ಣದಿಂದ ಇದ್ದಾನೆ. ಅವನ ಲಕ್ಷಣವನ್ನ ಕೊಡ್ತಾರ, ಆ ಕ್ವಾಲಿಟಿಯನ್ನ ಫಸ್ಟ್ ಹೇಳಿದ್ರು. ಅವನು ಹೇಗೆ ರಕ್ಷಣೆ ಮಾಡ್ತಾನೆ, ಸುಖರೂಪನಾಗಿದ್ದಾನೆ ಅಂಬೋದನ್ನ ದಾಸರು ಹೇಳಿದ್ರು. ಆ ವ್ಯಾಪಾರವನ್ನ ಮಾಡುವಂತ ಕ್ರಿಯೆಯನ್ನ ಅಲ್ಲಿ ಹೇಳಿ ಅವನ ರೂಪವನ್ನ ಹೆಸರನ್ನ ನಾಮವನ್ನ ಹೇಳಿದ್ರು ವಿಶ್ವ ಅಂತ. ಅವನ ಆ ರೂಪ ವಿಶೇಷವನ್ನ ಹೇಳ್ತಾರೆ, ಶ್ವೇತವರ್ಣದಿಂದ ಇದ್ದಾನೆ, ಚತುರ್ಭುಜನಾಗಿದ್ದಾನೆ, ನಾಲ್ಕು ಭುಜಗಳು ಇದ್ದಾನೆ. ಆಮೇಲೆ ಅವನು ಏನ್ ಮಾಡ್ತಾನಂತ್ರ, ಇನ್ನು ಏನ್ ಮಾಡ್ತಾನ, ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನರಿಗೆ ಉಂಡುಣಿಪ ಜಾಗ್ರತೆ ಇತ್ತು ಮೃಗಜಾಸ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನು ಅಂದ್ರೆ ಚತುರ್ಭುಜ ಇದ್ದಾನೆ, ಆಮೇಲೆ ಶ್ವೇತವರ್ಣ ಇದೆ, ಅವನಿಗೆ ಬಂದು ಆ ಮೃಗಾಸ್ಯ ಮೃಗಜಾಸ್ಯ ಅಂತ ಹೇಳಿದ್ದಾರೆ. ಮೃಗಜಾಸ್ಯ ನೃ ಅಂದ್ರೆ ಆ ಒಂದು ಪುರುಷ ರೂಪ ಅಂತ, ಗಜಾಸ್ಯ ಪುರುಷ ಮತ್ತು ಆ ಗಜನ ಆ ಒಂದು ಗಜ ರೂಪದಿಂದ ಇದ್ದಾನೆ, ಪುರುಷ ಮತ್ತು ಗಜ ರೂಪದಿಂದ ಇದ್ದಾನೆ. ಇಷ್ಟೇ ಅವರು ಕೊಟ್ಟಿದ್ದಾರೆ. ಇದು ಯಾಕೆ, ಇದು ಹೇಗೆ, ಇದು ಹೇಗೆ ತಿಳ್ಕೋಬೇಕು ಅಂದ್ರೆ ಫಸ್ಟ್ ಮೊಟ್ಟ ಮೊದಲೇ ದಾಸರು ಹೇಳ್ಬಿಟ್ಟಿದ್ದಾರೆ, ಬಲ್ಲವರಿಂದ ತಿಳಿಯಬೇಕು ಅಂತ. ಸೊ ಅದನ್ನ ಗೂಢವಾಗಿ ಇಟ್ಬಿಟ್ಟಿದ್ದಾರೆ. ಹೇಗೆ ತಿಳ್ಕೋಬೇಕು ಅಂದ್ರೆ ರಾಯರು ಆ ಮಾಂಡೂಕ್ಯ ಉಪನಿಷತ್ತಲ್ಲಿ ಆಚಾರ್ಯ ಹೇಳಿದ ರೀತಿಯಿಂದ ಇದಕ್ಕೆ ಅರ್ಥವನ್ನ ಮಾಡುವಾಗ ಅಲ್ಲಿ ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರಂದ್ರೆ ಇಲ್ಲಿ ವಿಶ್ವ ಅಂತ ಬಂದಿದ್ದಲ್ಲ, ಆ ವಿಶ್ವ ಅಂಬೋದಕ್ಕೆ ವೈಶ್ವಾನರ ಅಂತಾನು ಹೇಳಿದ್ದಾರೆ. ವಿಶ್ವ ಅಂತಾನು ಹೇಳ್ಬೋದು, ವೈಶ್ವಾನರ ಅಂತಾನು ಹೇಳ್ಬೋದು ಅಂತ. ಬಟ್ ಇದಕ್ಕೆ ಅರ್ಥ ಅವರು ಹೇಗೆ ರಾಯರು ಹೇಗೆ ಕೊಟ್ಟಿದ್ದಾರಂದ್ರೆ ಆಚಾರ್ಯ ಹೇಳಿದ್ದ ರೀತಿಯಿಂದ ಕೊಟ್ಟಿದ್ದಾರೆ. ವಿಶ್ವ ಅಂದ್ರೆ ಇಲ್ಲಿ ವಿಶ್ವ ಅಂಬೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದರು. ಇಲ್ಲಿ ಯಾವ ಶಬ್ದ, ನಮ್ಮ ಕಣ್ಣಲ್ಲಿ ಇರುವಂತ ರೂಪ, ಇಲ್ಲಿ ಯಾವುದನ್ನ ಕಣ್ಣು ಮೂಲಕವಾಗಿ ಏನು ಸುಖವನ್ನ ಕೊಡ್ತಾರ ಅಂತ ಹಿಂಟ್ ಮಾಡಿದ್ದಾರೆ. ಏನಾಗತ್ತ, ಕಣ್ಣು ಮೂಲಕವಾಗ ಎಲ್ಲವನ್ನೂ ನೋಡ್ತೀವಿ. ಏನು ಎಲ್ಲವನ್ನು ನೋಡಕ್ಕಾಗತ್ತ, ಕಣ್ಣು ಇದು ಪ್ರಾಕೃತ ಕಣ್ಣು, ಕಣ್ಣು ತೋರಿಸುವಂತದ್ದು ಸ್ಥೂಲ ಪದಾರ್ಥ. ನಮ್ಮ ಎರಡು ಕಣ್ಣಂದು ಏನೆಲ್ಲ ನೋಡಬಹುದು ಅಂದ್ರೆ ಈ ಪ್ರಕೃತಿ ಸಂಬಂಧವಾದ ಒನ್ಲಿ ಗ್ರಾಸ್, ಈವನ್ ಪ್ರಕೃತಿ ಸಂಬಂಧವಾದ ಅತಿ ಸೂಕ್ಷ್ಮ ನೋಡ್ಲಿಕ್ಕೆ ಆಗೋದಿಲ್ಲ, ಗ್ರಾಸ್ ಸ್ಥೂಲ ವಿಷಯವಾಗಿ ಎಷ್ಟು ಗ್ರಾಸ್ ಆಗಿದೆಯೋ ಅದನ್ನ ನೋಡಕ್ಕಾಗತ್ತ. ಸೊ ಈ ಸ್ಥೂಲ ವಿಷಯಕ್ಕೆ ಏನ್ ಸ್ಥೂಲ ಪದಾರ್ಥಕ್ಕೆ ಏನ್ ಹೇಳ್ತಾರಂದ್ರೆ ವಿಶ್ವ ಅಂಬೋ ಅರ್ಥ ಬರುತ್ತೆ ಅಂತ ರಾಯರು ಹೇಳ್ತಾರೆ. ವಿಶ್ವ ಅಂತ, ವಿಶ್ವ ಅಂದ್ರೆ ಸ್ಥೂಲ ಪದಾರ್ಥಗಳು ಅಂತ ಅರ್ಥ ಅಂತ. ಸೊ ಆ ವಿಶ್ವವನ್ನ ಭೋಗ ಮಾಡುವನು, ಆ ವಿಶ್ವವನ್ನ ಆ ಸ್ಥೂಲ ಪದಾರ್ಥಗಳಿದೆ ಆ ಸ್ಥೂಲ ಪದಾರ್ಥವನ್ನ ಭೋಗ ಮಾಡುವನು ಯಾರು, ನಿಜವಾಗಿ ಭೋಗ ಮಾಡುವನು ಅವನು ವೈಶ್ವ ಆಗ್ತಾನೆ. ಯಾರು ಭೋಗ ಮಾಡುವನು? ಭಗವಂತನೇ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ಹೇಳುವಾಗ ಹೇಳ್ತಾರೆ, ಸ್ಥೂಲ ವಿಷಯವ ಚೇತನರಿ ಗುಂಡುಣಿಪ ಉಂಡು ಉಣಿಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚೇತನರಿಗೆ ಉಂಡುಣಿಪ ಅಂತ. ಸೊ ಯಾರು ಉಣ್ಣುತ್ತಾನೆ ಫಸ್ಟ್, ಯಾರು ಉಣ್ಲಕ್ಕೆ ಯಾರಿಗೆ ಗೊತ್ತಿದೆ ಅಂದ್ರೆ ಭಗವಂತ. ಸೊ ಅದಕ್ಕೆ ಅವನಿಗೆ ವೈಶ್ವ ಅಂತ. ವಿಶ್ವ ಅಂದ್ರೆ ಸ್ಥೂಲ ಪದಾರ್ಥಗಳು. ಆ ಸ್ಥೂಲ ಪದ ಅನೇಕ ಮೀನಿಂಗ್ ಉಂಟು. ಇಲ್ಲಿ ಹೇಳಿರುವಂತ ಒಂದು ಮೀನಿಂಗ್, ಆ ವಿಶ್ವವನ್ನ, ಆ ಸ್ಥೂಲ ಪದಾರ್ಥಗಳನ್ನ ಅನುಭವ ಮಾಡುವವನು ಯಾರು ಅಂದ್ರೆ ವೈಶ್ವ, ಅದು ಭಗವಂತ. ಅನುಭವ ಮಾಡುತ್ತಾನಂದ್ರೆ ಅವನಲ್ಲಿ ಏನಾದ್ರು ದೋಷಗಳು ಬರುತ್ತಾ ಅಂದ್ರೆ ವೈಶ್ವ ನರ ಅಂತ. ನರ ಅಂಬುದಕ್ಕೆ ಇಲ್ಲಿ ಏನರ್ಥ ಅಂದ್ರೆ ನ ರ ಅಂತ. ನ ಅಂದ್ರೆ ಇಲ್ಲ ಅಂತ ಅರ್ಥ. ರ ಅಂದ್ರೆ ಋ ಕ್ಷಯ ಅಂದ್ರೆ ದೋಷರಹಿತ. ಅವನು ಉಣ್ಣುತ್ತಾನೆ ಸ್ಥೂಲ ಪದಾರ್ಥಗಳು. ನಾವು ದೇವರ ಮುಂದೆ ಸ್ಥೂಲ ಪದಾರ್ಥಗಳನ್ನ ದೇವರ ಮುಂದೆ ಇಟ್ಟು ನೈವೇದ್ಯ ಮಾಡಿದ್ರೆ ಅವನು ಅದನ್ನು ಉಣ್ಣುತ್ತಾನೆ ಅಂದ್ರೆ ಏನರ್ಥ ಅಂದ್ರೆ ಆ ಅವನಿಗೆ ದೋಷ ಇಲ್ಲ ಅಂತ ತಿಳ್ಕೊಳ್ಳಿ. ಅಂದ್ರೆ ಅವನು ಆ ಸ್ಥೂಲ ಪದಾರ್ಥವನ್ನ ಉಣ್ಣೋದಿಲ್ಲ, ಆ ಸ್ಥೂಲ ಪದಾರ್ಥದಲ್ಲಿ ಇರುವಂತ ತನ್ನದೇ ರೂಪವನ್ನ ಅವನು ಉಣ್ಣುತ್ತಾನೆ ಅಂತ. ಸ್ಥೂಲ ಬುಕ್ ಅಂತ ಅದಕ್ಕೆ ಆ ಮಾಂಡುಕ್ಯ ಉಪನಿಷತ್ ದೇವರನ್ನ ಈ ಆ ವಿಶ್ವವನ್ನ ವಿಶ್ವನಾಮಕ ಭಗವಂತ ದರ್ವೈಸ್ ವೈಶ್ವಾನರ ಅವನನ್ನ ಕರೆಯೋದೇ ಸ್ಥೂಲ ಬುಕ್ ಅಂತ ಕರೀತಾರೆ. ಸೊ ಇವನು ಅಕಾರ ವಾಕ್ಯ, ಇವನಿಗೆ ಈ ವಿಶ್ವನಿಗೆ ಅ ಅಂತಾನು ಕರೀತಾನೆ. ಯಾಕೆಂದ್ರೆ ಫಸ್ಟ್ ಅವಸ್ಥೆಯಾದಂತ ಜಾಗೃತ ಅವಸ್ಥೆಯನ್ನ ಅವನು ಕೊಡ್ತಾನಂತ ನಮ್ಗೆ. ಯಾಕೆಂದ್ರೆ ಕಣ್ಣಲ್ಲಿ ಇದ್ದು ಕೊಡ್ತಾನಂತ. ಹೇಗೆ ಅವನು ಕೊಡ್ತಾ ಇದ್ದಾನಂದ್ರೆ ಆ ನಮ್ಮ ಕಣ್ಣಲ್ಲಿ ಕೂತು ಆ ಕಣ್ಣು ಮೂಲಕ ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಹೇಳೋವಾಗ ಕಣ್ಣು ತೆರೆದ್ರೆ ನಮ್ಗೆ ಜಾಗೃತೆ ಆವಾಗ ಕಾಣಿಸುತ್ತೆ. ಸೊ ಕಣ್ಣಲ್ಲಿ ನಿಂತು ನಮಗೆ ಎಚ್ಚರಿಕೆಯನ್ನು ಕೊಡೋದು ಅದೇನು ದೊಡ್ಡ ವಿಷಯ ಅಂದ್ರೆ ತುಂಬಾ ದೊಡ್ಡ ವಿಷಯ. ಯಾಕೆ ಅಂದ್ರೆ ನಾವು ಮಲ್ಕೊಳಕ್ ಹೋಗ್ತೀವಿ ಅಷ್ಟೇ ನಮ್ಗೆ ಗೊತ್ತು, ನಾಳೆ ನಮ್ಗೆ ಆ ಎಚ್ಚರಿಕೆ ಆಗತ್ತಾ ಅಲ್ಲವಾ? ನೋ ಗ್ಯಾರಂಟಿ. ಮಾಡ್ತಾನವನು ನಮ್ಗೆ ಎಚ್ಚರವನ್ನ ಕೊಡುವಂತ ರೂಪ. ಸೊ ಎಚ್ಚರ ಕೊಡೋದು ಏನದು ವಿಷಯ ಹೇಳ್ತಾರ. ನೆಕ್ಸ್ಟ್ ಏನ್ ಹೇಳ್ತಾರ ಅಂದ್ರೆ ಚತುರ್ಭುಜನು ಸಂಪ್ರೀತಿಯಿಂದಲೇ, ಆ ಪ್ರೀತಿಯಿಂದ ಭಗವಂತ ಎಚ್ಚರಿಕೆ ಎಚ್ಚರ ಅವಸ್ಥೆ ನಮ್ಗೆ ಕೊಡೋದು ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಯಾಕೆ ಅಂದ್ರೆ ನಮ್ಗೆ ಉದ್ಧಾರ ಮಾಡಬೇಕು. ಆ ಕಣ್ಣಲ್ಲಿ ಇದ್ದು ಎಚ್ಚರ ನಮ್ಗೆ ಕೊಟ್ಟು ಆ ವಿಷಯಗಳ ಕೊಟ್ಟು ಆ ವಿಷಯದಲ್ಲಿ ಮೋಹ ನಮ್ಮ ಕರ್ಮಕ್ಕೆ ತಕ್ಕಂತೆ ಆ ಮೋಹ ಉಂಟು ಮಾಡುವನು ಅವನೇ. ಆ ಶಾಸ್ತ್ರದ ತಿಳು ಆ ಒಂದು ಕಣ್ಣು ನಮ್ಗೆ ಅತ್ಯವಶ್ಯಕ ಆಗತ್ತೆ. ಕಣ್ಣು ಮೂಲಕವಾಗಿ ನಾವು ಈ ವಿಷಯ ಪ್ರಪಂಚವನ್ನ ವಿಷಯವನ್ನ ನೋಡುವಾಗ ಅಲ್ಲಿ ಇರುವಂತ ಈ ವಿಶ್ವ ಇವನನ್ನ ಕಾಣಬೇಕು. ಎಲ್ಲಿ ಏನ್ ವಸ್ತುಗಳಿದ್ರೆ ನಮ್ಗೆ ಇವಾಗ ವಸ್ತುಗಳೇ ಕಾಣಿಸ್ತಾ ಇರತ್ತೆ. ಆ ವಸ್ತುವಲ್ಲಿ ಒಂದು ಕಡೆ ಒಂದು ವಸ್ತು ಇದೆ ಅಂದ್ರೆ ಅಲ್ಲಿ ದೇವರು ವಿಶೇಷ ಕಾರ್ಯವನ್ನ ಮಾಡ್ತಾ ಇದ್ದಾನಂತ ಆಗ್ಬಿಡತ್ತೆ. ಇರೋದು ವ್ಯಾಪ್ತಿ ಒಂದಾದ್ರೆ ಆ ಕಾರ್ಯ, ಒಂದು ಟಿವಿ ಕಂಪ್ಯೂಟರ್ ನೋಡಿದ್ರೆ ಆ ಕಂಪ್ಯೂಟರ್ ಮೂಲಕವಾಗ ಇನ್ಫಾರ್ಮೇಶನ್ ಏನೋ ಒಂದು ಕಾರ್ಯಗಳು ಅಲ್ಲೆಲ್ಲಿ ಇದ್ದು ಆಯಾ ಕೆಲಸಗಳನ್ನ ಅವನು ಮಾಡ್ತಾ ಇದ್ದಾನೆ. ಸೊ ಅವನನ್ನ ನೋಡುವಂತ ಆ ಕಣ್ಣನ್ನ ಕೊಡಬೇಕು ಅಂತ. ಇದನ್ನ ವಿಶೇಷವಾಗಿ ಈ ಸಾಧನೆಯನ್ನ ಮಾಡಿ ಹೇಳ್ತಾರೆ ಇಲ್ಲಿ. ಇದು ಹೇಳುವಾಗ ಹೇಳ್ತಾರೆ ವಿಶೇಷವಾಗಿ ಇವನ ರೂಪ ಇನ್ನು ಹೇಗಿರುತ್ತಂದ್ರೆ ಹೇಳ್ತಾರೆ ಮೃಗಜಾಸ್ಯ ಅಂತ ಹೇಳಿದ್ದಾರೆ. ಅದನ್ನ ವಿವರಣೆ ಮಾಡುವಾಗ ಇದನ್ನ ಹೇಳೋದು ರಾಯರ್ ಹೇಳ್ತಾರೆ ಸಪ್ತಾಂಗ ಇವನಿಗೆ ಏಳು ಅಂಗಗಳು ಉಂಟು ಅಂತ ಹೇಳ್ತಾ ಇದೆ. ಏನು ಏಳು ಅಂಗಗಳು ಅಂದ್ರೆ ಎರಡು ಕಾಲಿದೆ ಮತ್ತು ನಾಲ್ಕು ಕೈಗಳು ನಾಲ್ಕು ಭುಜಗಳು ದೇವರಿಗೆ ಇದೆ ಅಂತ. ನಾಲ್ಕು ಭುಜ ಇದೆ, ಎರಡು ಕಾಲಿದೆ ಮತ್ತು ಆ ಒಂದು ಸೊಂಡ್ಲು ಆ ಒಂದು ಸೊಂಡ್ಲು ಇದ. ಸೊ ಹೀಗೆ ಅಂದ್ರೆ ಸೆಂಟರ್ಲಿ ಇರುವಂತ ಗಜಮುಖ ಒಂದು ಇದೆ, ಸೊಂಡ್ಲು ಇದ. ಸೊ ಈ ಕಡೆ 9 ನರಮುಖ, ಈ ಕಡೆ 9. ಸೊ 9 + 9 = 18 ಮನುಷ್ಯರ, ಆ ಪುರುಷನ ಮುಖ ಸೆಂಟರ್ಲಿ ಇರೋದು ಗಜಮುಖ. ಹೀಗೆ 7 ಅಂಗಗಳು, 4 ಕಾಲು 2 ಕೈ, ಆಮೇಲೆ 4 ಕೈ 2 ಕಾಲು ಮತ್ತು 1 ಸೊಂಡ್ಲು, ಹೀಗೆ ಸಪ್ತಾಂಗದಿಂದ ಈ ಭಗವಂತ ನಮ್ಮನ್ನ ಆ ಒಂದು ಹೊರಗಿನ ಎಚ್ಚರವನ್ನ ಕೊಡ್ತಾನ. ಇದನ್ನ ಉಪಾಸನೆ ಮಾಡಿದವರು ನಮ್ಗೆ ಗೊತ್ತು, ಇದನ್ನ ಉಪಾಸನೆ ಮಾಡಿ ಸಿದ್ಧಿ ಮಾಡಿಕೊಂಡವರು ಆ ಒಂದು ಗಣಪತಿ. ಸೊ ಗಣಪತಿ ಏನು, ಅದೇ ಮುಖ ಬಂತಂತ. ಇದು ಸಂಬಂಧವಾಗಿ ದಾಸ ರಾಯರು ಇನ್ನು ಕೆಲವು ಅಂಶಗಳನ್ನು ಹೇಳ್ತಾರೆ. ಏನಂದ್ರೆ ಇದನ್ನ ಉಪಾಸನೆ ಮಾಡಿ ಆ ಗಜಮುಖ ಇವರಿಗೆ ಬಂತು, ಮತ್ತು ವಿಶ್ವವನ್ನ ಇವರು ಉಪಾಸನೆ ಮಾಡಿದ್ದಾರೆ ವಿಶೇಷವಾಗಿ. ಮತ್ತು ಇಂದ್ರದೇವರು ಏನು ಮಾಡಿದ್ದಾರೆ ಅಂತಾನು ಹೇಳ್ತಾರೆ ಈ ಸಂಬಂಧದಲ್ಲಿ. ಇಂದ್ರದೇವರು ಇಂದ್ರ ತಾರತಮ್ಯ ತಿಳಿಸಲಿಕ್ಕೆ ಹೇಳ್ತಾರೆ. ಇಂದ್ರದೇವರು ಬಂದು ಈ ವಿಶ್ವ ಮಾತ್ರ ಅಲ್ಲ, ವಿಶ್ವರೂಪವನ್ನ ವೈಶ್ವಾನರ ರೂಪವನ್ನ ಸಿದ್ಧಿ ಮಾಡಿಕೊಂಡದ್ದು ಮಾತ್ರ ಅಲ್ಲದೆ ತೈಜಸ ಮತ್ತು ಪ್ರಾಜ್ಞ ರೂಪಗಳನ್ನು ಅವರು ಧ್ಯಾನ ಮಾಡಿದ್ದಾರೆ. ಮಾಡಿ ಅವರಿಗೆ ಇಂದ್ರ ಪದವಿ ಎಲ್ಲ ತಮ್ಮ ಕೆಳಗೆ ಇರುವಂತ ದೇವತೆಗಳಿಗೆಲ್ಲ ಅಧಿಪತ್ಯ ಆ ಪದವಿಯನ್ನ ಇಂದ್ರದೇವರು ಪಡೆದಿದ್ದಾರೆ. ಹಾಗೇನೆ ಧ್ಯಾನ ರುದ್ರದೇವರು ಮಾಡಿದ್ದಂತ, ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂಬು ರೂಪಗಳ ಧ್ಯಾನ ಹೇಳ್ತಾರೆ. ಸಾಕ್ಷಾತ್ಕಾರ ಇಲ್ಲಿ ಹೇಳ್ತಾ ಇಲ್ಲ, ತುರಿಯ ಸಾಕ್ಷಾತ್ಕಾರ ಅಂತ ಹೇಳ್ತಾ ಇಲ್ಲ. ವಿಶ್ವ ತೈಜಸ ಪ್ರಾಜ್ಞೆ ತುರಿಯ ಈ 4 ರೂಪಗಳ ಧ್ಯಾನದಲ್ಲಿ ಸಿದ್ಧಿ ಪಡೆದು ಅವರು ರುದ್ರ ಪದವಿಯನ್ನು ಹೊಂದಿದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ, ಇದು ಸಂಬಂಧವಾಗಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿ ದಕ್ಷಿಣಾಕ್ಷಿಯ ಮುಖದೊಳಗೆ ವಿಶ್ವ ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯ ಚೇತನರಿ ಹೊಂದಿ. ಯಾರಿಗೆ ಅನುಭವ ಆಗತ್ತೆ? ಜಡಕ್ಕೆ ಅನುಭವ ಇಲ್ಲ, ಚೇತನಕ್ಕೇನೆ ಅನುಭವ ಬರೋದು. ಸೊ ಚೇತನರಿಗೆ ಆ ಒಂದು ನೋಡಿ ಎಷ್ಟು ಚಮತ್ಕಾರವಾಗಿ ಹೇಳಿದ್ರು, ಸ್ಥೂಲ ವಿಷಯಗಳೆಲ್ಲ ಸ್ಥೂಲ ವಿಷಯ, ಇಸ ಪ್ರಾಕೃತ ವಿಷಯಗಳು, ಅನುಭವ ಬರೋದು ಚೇತನರಿಗೆ. ಸೊ ಸ್ಥೂಲ ವಿಷಯದ ಅನುಭವ ಚೇತನರಿಗೆ ಏನು ಕನೆಕ್ಷನ್ ಬರೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ, ದೇವರು ತಾನು ಉಂಡು ಆ ಎಕ್ಸ್ಪೀರಿಯನ್ಸ್ ಅನ್ನ ಆ ಜೀವನಿಗೆ ಕೊಡ್ತಾನೆ. ಹೀಗೇನೆ ಆ ಚೇತನರಿಗೆ ಅಂತ ಹೇಳಿದ ಸ್ಥೂಲ ವಿಷಯದಲ್ಲಿ ಇರುವಂತ ಅವನ ರೂಪದ ಅನುಭವವನ್ನು ದೇವರು ಕೊಡ್ತಾನಂತ. ಸೊ ಸ್ಥೂಲ ವಿಷಯದಲ್ಲಿ ಸ್ಥೂಲ ಬುಕ್ ಅಂತ ಇರುವಂತ ಭಗವಂತನ ಆ ಒಂದು ಅನುಭವ ನಮಗೆ ಇವಾಗ ಬರಲ್ಲ, ಅವನು ಇದ್ದಾನೆ ಎಂಬ ತಿಳುವಳಿಕೆ, ಆ ತಿಳುವಳಿಕೆಯಿಂದ ಉಂಟಾಗುವಂತ ಆ ಆನಂದವನ್ನು ಆ ಸಂಪ್ರೀತಿಯಿಂದಲೇ ಕೊಡ್ತಾನೆಂಬುದು ಸ್ಥೂಲ ವಿಷಯದಲ್ಲಿ ಇರುವಂತ ಅವನ ರೂಪಗಳನ್ನ ಚೇತನರಿಗೆ ಉಂಡು ಉಣಿಪ. ಅವನು ಆ ಅದನ್ನ ಅವನು ಸಂಶ್ಲೇಷಣೆ ಆ ರೂಪ ಜೊತೆಯಲ್ಲಿ ಅದು ಐಕ್ಯ ಆದ್ರೆ ನಮ್ಗೆ ಅದಕ್ಕೆ ಆದರ ಅಂತ ಬಂತು. ಆದರ ಅಂದ್ರೆ ಏನೋ ಒಂದು ಇದೆ, ಅದು ನಮ್ಗೆ ಗೊತ್ತಾಗಬೇಕು ಅಂದ್ರೆ ಅಲ್ಲಿ ಇರುವಂತ ಭಗವಂತನ ರೂಪ, ನಮ್ಮೊಳಗೆ ಇರುವಂತ ಭಗವಂತ ರೂಪ, ಅದು ಥ್ರೂ ದ ಚೇಂಜ್ ನಮ್ಮೊಳಗೆ ತತ್ವಾಭಿಮಾನಿ ದೇವತೆಗಳೆಲ್ಲ ಬಂದು ಕೊನೆಯಲ್ಲಿ ನಮ್ಮ ಸ್ಥೂಲ ಕಣ್ಣಲ್ಲಿ ಬಂದು ಆ ವಿಷಯದಲ್ಲಿ ಬಂದು ಆ ಒಂದು ಲಿಂಕ್ ಅನ್ನ ದೇವರು ಕೊಡಬೇಕು. ಅದು ಸಂಪ್ರೀತಿಯಲ್ಲಿ ಅವನು ಉಂಡುಣಿಪ ಜಾಗ್ರತ ಇತ್ತು. ಯಾಕೆಂದ್ರೆ ಜಾಗ್ರತ ವ್ಯವಸ್ಥೆಯಲ್ಲೇ ನಮ್ಗೆ ಎಲ್ಲ ಸಾಧನೆಯನ್ನು ಆಗಬೇಕು. ಆ ಸಾಧನೆಯಲ್ಲಿ ಆ ಸ್ಥೂಲ ವಿಷಯಗಳನ್ನ ಬಿಟ್ಟು ಅಲ್ಲಿ ಇರುವಂತ ಭಗವಂತನನ್ನ ಗ್ರಹಣ ಮಾಡಬೇಕು. ಇದು ಸಂಬಂಧವಾಗಿ ಇನ್ನೊಂದು ಇಂಪಾರ್ಟೆಂಟ್ ಸಂಪ್ರೀತಿಯಿಂದಲೇ ಅಂತ ಯಾಕೆ ಹೇಳ್ತಾ ಇದ್ದಾರೆ. ಆಮೇಲೆ ಕಪಿಲ ಅಂಬೋದನ್ನ ಯಾಕೆ ಸುಖರೂಪ ಅಂತ ಯಾಕೆ ಬಳಸಿದ್ದಾರೆ, ಪ್ರೀತಿ ಏನು ಇಲ್ಲಿ ಬರುತ್ತೆ ಅಂದ್ರೆ, ಇದು ಸಂಬಂಧವಾಗಿ ಈ ಚಾಂದೋಗ್ಯದಲ್ಲಿನೂ ಬಂದಿದೆ ಮತ್ತು ಬೃಹದಾರಣ್ಯ ಉಪನಿಷತ್ತಿನಲ್ಲಿನೂ ಕೆಲವು ಅಂಶಗಳು ಬರದಿದೆ. ಅದೆಲ್ಲ ಕ್ರೋಢೀಕರಣ ಮಾಡಿ ವಿಷ್ಣು ತೀರ್ಥರು ಪಾಪ ಅಲೇಪ ಪ್ರಕರಣ ಅಂತಾನೆ ಒಂದು ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷ ಈ ರೂಪವನ್ನ ಅವ್ರು ಹೇಳ್ತಾರೆ, ಈ ರೂಪ ಹೇಳ್ತಾರೆ, ಈ ರೂಪವನ್ನ ಈ ವಿಶ್ವ ಅಂಬೋ ರೂಪವನ್ನ ಚಿಂತನೆ ಮಾಡುವಾಗ ಅವ್ರು ಹೇಳ್ತಾರೆ. ಇಲ್ಲಿ ಅವರು ಕೊಡೋದು 19 18 or 19 ವಿವಕ್ಷಾ ಭೇದದಿಂದ ನೋಡಬಹುದು. ನೋಡಿದ್ರೆ ಅಷ್ಟು ಅಟ್ರಿಬ್ಯೂಟ್ಸ್ ಇಲ್ಲಿಂದ ಕಣ್ಣು ಮೂಲಕವಾಗ ಪ್ರೀತಿಯಿಂದಲೇ ನಮ್ಗೆ ಏನು ಉಣಿಸ್ತಾನ ಅಂದ್ರೆ, ಈ ಎಷ್ಟು ನಮ್ಗೆ ತೋರಿಸ್ತಾನಂದ್ರೆ ಆ 19 ಮುಖದಿಂದ ಅವನು 19 ಆ ಕ್ವಾಲಿಟೀಸ್ ಅನ್ನ ತೋರಿಸ್ತಾನಂತವನು. ಹೇಗೆ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ಪಾಪಾಲಯ ಪ್ರಕರಣ ಅಂತಾನೆ ಒಂದು ಮಾಡಿ ಅಲ್ಲಿ ಹೇಳ್ತಾರ, ಇಲ್ಲಿ 19 ರೂಪಗಳು ಇದೆಲ್ಲ, ಇದನ್ನ ನೀವು ಚಿಂತನೆ ಮಾಡಿದ್ರೆ ಏನಾಗತ್ತಂತ ಯಥಾಯೋಗ್ಯವಾಗಿ ಚಿಂತನೆ ಎಷ್ಟು ಲೆವೆಲ್ಗೆ ಬೇಕಾದ್ರೆ ಮಾಡಬಹುದು. ಬರೀ ನಾಮದಿದ್ದೇ ಸಾಕು ನಮ್ಗೆ, ನಮ್ಮ ನಮ್ಮ ಲೆವೆಲ್ಗೆ ಬರೀ ನಾಮ ಅದ ಅರ್ಥ ತಿಳ್ಕೊಂಡಾಗಲೇ ನಮ್ಗೆ ಆ ಫಲ ಸಿಕ್ಕತ್ತೆ. ಏನಾಗತ್ತಂದ್ರೆ ಆ ಸಬ್ಜೆಕ್ಟ್ ಹೆಡ್ಡಿಂಗ್ ಪಾಪ ಅಲೇಪ ಪ್ರಕರಣ ಅಂತ, ಪಾಪದ ಲೇಪ ಇದೆಲ್ಲ ಅದು ನಮ್ಗೆ ಅಂಟೋದಿಲ್ಲ, ಅದು ಹೋಗಿಬಿಡತ್ತ ಅಂತ ಹೇಳ್ತಾರೆ, ಹೋಗಿಬಿಡತ್ತ. ಆಮೇಲೆ ಸರ್ವ ಮಂಗಳ ಪ್ರಾಪ್ತಿ, ಆ ಸರ್ವ ಮಂಗಳ ನಮ್ಗೆ ಬರುತ್ತ, ಪಾಪ ಹೋಗತ್ತ ಪುಣ್ಯ ಬರುತ್ತ, ಇದಕ್ಕಿಂತ ಏನು ಬೇಕು. ಆಮೇಲೆ ಹೇಳ್ತಾರೆ ಚ ಬಹುಸ್ತ್ರೀ ಭೋಗ, ಬಹುಸ್ತ್ರೀ ಅಂದ್ರೆ ಸ್ತ್ರೀ ಅಂದ್ರೆ ಹೆಂಗಸರ ಭೋಗ ಅಂತ ಅರ್ಥ. ಸ್ತ್ರೀ ಅಂದ್ರೆ ನಮ್ಮ ಜೊತೆಯಲ್ಲಿ ಇಲ್ಲಿ ಇರುವಂತ ನಮ್ಮ ಮನಸ್ಸು, ನಮ್ಮ ಬುದ್ಧಿ. ನಾವು ನೋಡಿದ್ದೀವಿ 6th chapter ಬರೋವಾಗ ಅಲ್ಲಿ ಹೇಗೆ ವಿಲಾಸಿನಿ ಅಂತ ಬರೋವಾಗ ನಮ್ಮ ಬುದ್ಧಿಯೇ ನಮ್ಗೆ ವಿಲಾಸಿನಿ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ವಿಲಾಸಿನಿ ಇಲ್ಲಿ ಬಹುಸ್ತ್ರೀ ಭೋಗ ಅಂದ್ರೆ ಆ ಬುದ್ಧಿ ಅನೇಕ ರೀತಿ, ಅಂದ್ರೆ ಒಂದು ದೇವರ ಶಬ್ದ ಒಂದು ಚಿಕ್ಕ ಪದವನ್ನ ಇಟ್ಟುಕೊಂಡ್ರೆ ಅಲ್ಲಿ ಅನೇಕ ಅವನ ಆ ಅರ್ಥಗಳನ್ನು ನೋಡುವಂತ ಬುದ್ಧಿ ಆ ರೀತಿಯಿಂದ ಹೋಗೋದು, ದೇವರ ಬಗ್ಗೆ ಓಡೋದು. ಸೊ ಬಹುಸ್ತ್ರೀ ಭೋಗ ಬಹು ಸೇವಕ ಸಂಪತ್ತಿ ಅಂತ, ಸೇವಕರು ಸಿಕ್ತಾರಂದ್ರೆ ಏನ್ ಸೇವಕ ಸಿಕ್ತಾರಂದ್ರೆ ನಮ್ಮಲ್ಲಿ ಭಗವಂತನೇ ಹೇಗೆ ಆ ಒಂದು ಬಲಿ ಚಕ್ರವರ್ತಿಗೆ ಬಾಗಿಲನ್ನ ಕಾಯ್ದ ಅಂತ ಬರುತ್ತಲ್ಲ, ನಮ್ಗೆ ರಕ್ಷಕರು ಸೇವಕರು ಎಲ್ಲರೂ ಇರ್ಬೇಕಂದ್ರೆ ಅಲ್ಲಿ ಒಳಗೆ ಪರಮಾತ್ಮನ ಅನುಗ್ರಹ ಇದ್ರೆ ನಮಗೆ ಅವರು ಉಪಕಾರ ಮಾಡುವಂತ ರೀತಿಯಲ್ಲಿ ಅವ್ರು ವರ್ತನೆ ಮಾಡ್ತಾರೆ. ಸೊ ಅವರಲ್ಲಿನೂ ಇದ್ದು ನಾವು ಒಬ್ಬರಿಂದ ಏನೂ ಆಗಲ್ಲ, ನಮ್ಮ ಸುತ್ತ 4 ಜನಗಳು ಬರಬೇಕು ನಮ್ಗೆ ಉಪಕಾರ ಮಾಡಬೇಕು ಅಂದ್ರೆ ಅವರಲ್ಲಿ ಇದ್ದು ಈ ಭಗವಂತ ಮಾಡಿಸ್ತಾನೆ. ಸೊ ಬಹು ಸೇವಕ ಸಂಪತ್ತಿ, ಎಲ್ಲ ಸಂಪತ್ತಿಯು ಸಿಕ್ಕತ್ತೆ ಅಂತ ಹೇಳುವಾಗ ಒಂದೊಂದು ಅಟ್ರಿಬ್ಯೂಟ್ಸ್ ಹೇಳ್ತಾರೆ. ಸಮತ್ವ ದೇವರ ಆ ಕಣ್ಣು ಮೂಲಕವಾಗಿ ನಾವು ನೋಡ್ತೀವಲ್ಲ, ನೋಡುವಾಗ ಎಲ್ಲಾ ಭಗವಂತ ಎಲ್ಲಾ ಕಡೆನೂ ಸಮನಾಗಿದ್ದಾನೆ ಅಂತ ಆ ಸಮತ್ವದ ಚಿಂತನೆ ಬರುತ್ತೆ. ಆಮೇಲೆ ಸಮತ್ವ ಹೇಳ್ತಾರೆ. ಆಮೇಲೆ ರುಕ್ ಎಂಬೋ ಹೆಸರು ಅಂತ ಹೇಳ್ತಾರೆ. ರುಕ್ ಅಂದ್ರೆ ಜ್ಞಾನ ರೂಪನಾಗೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂಬೋ ಚಿಂತನೆ ಬರುತ್ತೆ. ಆಮೇಲೆ ಯಜ್ಞ ರೂಪ ಅಂತ ಹೇಳ್ತಾರೆ. ಯಜ್ಞ ದೇವ ಅಂದ್ರೆ ಪೂಜೆಯನ್ನ ಎಲ್ಲಾ ಕಡೆ ಇದ್ದು ಅವನೇ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ. ಉತ್ಥಾಪಕ ಉಕ್ತ ಅಂತ ಅವನನ್ನ ಉಕ್ತ ಅಂತ ಸಮ ಅಂತ ಒಂದು ಹೆಸರು. ಆಮೇಲೆ ಜ್ಞಾನ ರೂಪ ಅಂತ ಇನ್ನೊಂದು ಮುಖ. ಆಮೇಲೆ ಯಜುರ್ ಅಂದ್ರೆ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ, ಎಲ್ಲಾ ಕಡೆ ಇದ್ದು ಪೂಜೆಯನ್ನ ಸ್ವೀಕಾರ. ಆಮೇಲೆ ಉಕ್ತ ಅಂದ ಎಲ್ಲರಿಂದನು ನಮ್ಗೆ ಆ ಒಂದು ಉತ್ಥಾಪನ ಶಕ್ತಿಯಿಂದ ಮಲ್ಕೊಂಡಿರ್ತೀವಿ. ಮಲ್ಕೊಂಡಿರೋನು ನಾವು ಹೇಳಬೇಕಲ್ಲ, ನಿದ್ರೆ ಮಾಡ್ತಾ ಇದ್ದು ಬಿಟ್ರೆ ಏನು ಪ್ರಯೋಜನ ಇಲ್ಲ. ನಿದ್ದೆಯಿಂದ ನಮ್ಗೆ ಬೇಗ ಹೇಳ್ಬೇಕು ಅಂತ ಹೇಳ್ತಿದ್ದೆ. ಯಾರು ಎಬ್ಸ್ತಾರ ನಮ್ಮನ್ನ? ಇವನೇ ಉಕ್ತ ಏಳು ಅಂತ ಪ್ರಚೋದನೆ ಮಾಡಿ ಎಬ್ಸ್ತಾನ ಅವನೇ, ಅವನೇ ಉಕ್ತ ಪಾಪ. ಆಮೇಲೆ ಉತ್ಥಾಪನ ಮಾಡ್ತಾನಂದ್ರೆ ಪಾಪದಿಂದ ನಮ್ಗೆ ಮೇಲಕ್ಕೆ ಎತ್ತಾನಂತ, ನಮ್ಗೆ ಕಷ್ಟ ಬಂದಾಗ ಆ ಕಷ್ಟದಲ್ಲಿ ಮುಳುಗದಂತೆ ನಮ್ಗೆ ಆ ಕಷ್ಟದಿಂದ ಸ್ವಲ್ಪ ಮೇಲೆ. ಇಟ್ ಗಿವ್ಸ್ ಅಸ್ ದ ಮೈಂಡ್ ಟು ಅಬ್ಸಾರ್ಬ್ ದಟ್ ಅದನ್ನ. ಆಮೇಲೆ ಆ ಕಣ್ಣಲ್ಲಿ ಇರುವಂತ ಇಂಧನ ಅಂತ, ಆ ಇಂಧನ ಅಂದ್ರೆ ಇಂಧನ ಶಕ್ತಿ ಅಂದ್ರೆ ಆ ದೀಪ್ತಿ, ಆ ಪ್ರಕಾಶ ರೂಪವಾಗಿ ಕಾಣಿಸ್ತಾನಂತ. ಆಮೇಲೆ ಇಂದ್ರ ದ ಸಮರ್ಥ, ಎಲ್ಲರಿಗೂ ಸಮರ್ಥನಾಗಿದ್ದಾನೆ, ಒಡೆಯನಾಗಿದ್ದಾನೆ ಎಂಬುವ ಚಿಂತನೆ. ಇದು ಒಂದೊಂದು ಹೇಳುವಾಗ ನಮ್ಮಲ್ಲಿ ಯಥಾಯೋಗ್ಯವಾಗಿ ಆ ಗುಣಗಳು ಎದ್ದು ಬರತ್ತಂತ ಸಹ ಹೇಳ್ತಾರೆ. ಆಮೇಲೆ ಸಮ್ಯಕ್ ವಾಮನ ಅಂತ, ಭದ್ರತೆಯನ್ನ ನಮ್ಗೆ ಭದ್ರ ಆ ಜ್ಞಾನ ಕೊಟ್ಟು ಆ ಭದ್ರವಾಗಿ ಇಡ್ತಾನೆ ಅಂತ ಹೇಳ್ತಾರೆ. ಮತ್ತು ಅವನು ಎಲ್ಲ ಕಡೆಯನ್ನು ದೇವರನ್ನ ಚಿಂತನೆ ಮಾಡುವಾಗ ಯಾರು ಸ್ತೋತ್ರ ಮಾಡ್ತಾರೆ ನಮ್ಮಲ್ಲಿ ಇದು, ಯಾರು ಸ್ತೋತ್ರ ಮಾಡ್ತಾರಂದ್ರೆ ವಾಣಿ ಪ್ರಾಣ, ನಮ್ಮ ವಾಣಿ ಮತ್ತು ಪ್ರಾಣ, ಆ ಭಾರತಿ ಮುಖ್ಯ ಪ್ರಾಣ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಂತ. ಆಮೇಲೆ ವಿರಾಟ್ ಅಂತ ಹೇಳ್ತಾರೆ. ವಿರಾಟ್ ಅಂದ್ರೆ ಆ ವಿಶೇಷೇನ ರಂಜನಾಥ್ ಅಂತ, ಯಾವತ್ತು ಪ್ರಕಾಶದಿಂದ ಇರ್ತಾನಂತೆ. ಈ ಜನ್ಮದಲ್ಲಿನು ನಮ್ಗೆ ಬರುವಂತ ಅನೇಕ ಜನ್ಮಗಳೇನು ಅವನೇ ಆ ಪ್ರಕಾಶವನ್ನ ವ್ಯಕ್ತ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಮತ್ತು ಇವನು ಯಾರಿಗೆ ಗೋಚರ ಆಗ್ತಾನಂದ್ರೆ ರಮಾದೇವಿಯ ಅನುಗ್ರಹದಿಂದಲೇ ಇವನು ನಮಗೆ ಆ ದಿವ್ಯ ದೃಷ್ಟಿಗೆ ಮಾತ್ರ ಇವನು ಗೋಚರ ಆಗುವಂತ ಅಂದ್ರೆ ದುರ್ಗಾದೇವಿ. ದುರ್ಗಾದೇವಿಯ ಆ ಪರದೆಯನ್ನ, ಅಜ್ಞಾನ ಅಂಬೋ ಪರದೆಯನ್ನ ಅವಳು ತೆಗೆದಾಗ ಅವನು ಕಾಣಿಸ್ತಾನೆ. ಸೊ ಹೀಗೆ ಒಂದು ರೂಪದಿಂದ ಇದ್ದಾನೆ. ಮತ್ತು ಆತ್ಮ ಅಂದ್ರೆ ನಮ್ಗೆ ಏನು ಸುಖ ಅನುಭವ ಆಗತ್ತೋ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಇವಾಗ ಸುಖ ಆಗ್ತಾ ಇದೆ ಏನೋ ಕೇಳ್ತೀವಿ, ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅವನು ಆತ್ಮ ಅಂತ ನಮ್ಮ ಮನಸ್ಸಲ್ಲಿ ಇದ್ದು ಆ ಒಂದು ಸುಖವನ್ನ ಅವನು ಉಂಟು ಮಾಡಬೇಕು. ಆಮೇಲೆ ಅವನೇ ಅಮೃತ ಅಂತ ಹೇಳ್ತಾರೆ, ಅವನೇ ನಮಗೆ ಆ ದಾರಿಯಲ್ಲಿ ಆ ಒಂದು ಸಾಧನೆ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ನಮ್ಗೆ ಅಮೃತತ್ವ ಸಿಕ್ಕುವಂತೆ ಮಾಡುವನು ಅಂತ ಹೇಳ್ತಾರೆ. ಆಮೇಲೆ ಅಭಯ, ಅಭಯ ಅಂದ್ರೆ ಅಭಯ ನಮ್ಗೆ ಯಾವಾಗ್ಲೂ ಭಯ 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 ಇರುತ್ತೆ, ಅವನನ್ನ ಅಭಯ ಅಭಯ ಅಂತ ಇದು ಪ್ರಾಕ್ಟಿಕಲ್ ಆಗಿ ನೀವು ಕಣ್ಣಲ್ಲಿ ಒಂದೊಂದು ಇಟ್ಟುಕೊಂಡ್ರೆ ಕಣ್ಣು ಮೂಲಕವಾಗ ಬರುವಂತೆ ಆಗತ್ತೆ. ಕಣ್ಣು ಕಣ್ಣು ಕಾಣಿಸೇ ಇದ್ರೆ ಎಲ್ಲೋ ಹೋಗಿ ಬಿದ್ದು ಬಿಡ್ತೀವಿ, ಕಣ್ಣು ಚಂದ ಕಾಣಿಸುವಾಗ ಹೊರಗಡೆ ದೀಪ ಇರೋವಾಗ ಕಾಣಿಸ್ತಾ ಭಯ ಇರೋದಿಲ್ಲ ನಮ್ಗೆ ಪರ್ಸನಲ್ ಇದು ಈ ಒಂದು ಸ್ಥೂಲ ಲೆವೆಲ್ಲಿನೂ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಭಯ, ಅಭಯವನ್ನ ಕೊಡ್ತಾನೆ, ಕಣ್ಣಲ್ಲಿ ಇದ್ದು ಪ್ರಕಾಶವನ್ನ ತೋರಿಸ್ತಾ ಅಭಯವನ್ನ ಕೊಡ್ತಾನೆ. ಕತ್ತಲೆಯಲ್ಲಿ ಅಂಜಿಕೆ ಆಗತ್ತೆ, ಬೆಳಕಿರುವಾಗ ಅಂಜಿಕೆ ಆಗಲ್ಲ, ಕಣ್ಣಲ್ಲಿ ಪ್ರಕಾಶ ರೂಪನಾಗ ಅವನು ಒಳಗೆ ನಿಂತಿದ್ದಾನೆ, ಹೊರಗೆ ನಿಂತಿದ್ದಾನೆ. ಅಭಯ ಅವನಿಗೆ ನಮ್ಗೆ ಅಭಯ ಭಯ ರಾಹಿತ್ಯ ಬರುತ್ತೆ. ಆಮೇಲೆ ಬ್ರಹ್ಮ ಅಂತಾರ, ಗುಣಪೂರ್ಣನಾಗಿ ಎಲ್ಲಾ ಕಡೆ ನಮ್ಮ ಕಣ್ಣಲ್ಲಿ ಇದ್ರು ಅವನು ಪೂರ್ಣನಾಗೇ ಇದ್ದಾನೆ ಎಂಬುವ ಚಿಂತನೆ. ಆಮೇಲೆ ಪುರುಷ ಅಂತ ಹೇಳ್ತಾನಂದ್ರೆ ಅವನು ಪೂರ್ಣ ಷಡ್ ಗುಣದಿಂದ ಆ ಭಗವಂತ ಎಂಬ ಶಬ್ದಕ್ಕೆ ಆ ಶಬ್ದದಂತೆ ಪುರುಷ ಈ ದೇಹದಲ್ಲಿ ಅವನು ಪೂರ್ಣನಾಗಿದ್ದಾನೆ. ಆಮೇಲೆ ಕಣ್ಣಲ್ಲಿ ಇರುವಂತಹ ವಿಶೇಷ ಅಸಾಧಾರಣ ಲಕ್ಷಣ ಹೇಳ್ತಾರೆ ಅಸಂಗ ಅಂತ, ಸಂಗರಾಹಿತ್ಯ. ಕಣ್ಣಲ್ಲಿ ಏನು ಬಿದ್ದರೂ ಅದು ಹೋಗ್ಬಿಡತ್ತೆ. ಈ ಒಂದು ಚೂರು ಹೇಳ್ತಾರೆ ಪದ್ಮಪತ್ರ ಮೀಮಾಂಬಸ್ ಅಂತ ಹೇಳುವಾಗ ಅಲ್ಲಿ ಆ ನೀರು ನೀರ್ಲಿ ಇದೆ, ನೀರು ಅಂಟುವಿಕೆ ಇಲ್ಲ, ಮತ್ತು ಎಣ್ಣೆ ಗಿಣ್ಣೆ ಆದ್ರೂ ಸ್ವಲ್ಪ ಅಂಟುವಿಕೆ ಅದಕ್ಕೆ ಬರುತ್ತೆ, ವೈರಸ್ ನಾವು ಕಣ್ಣಲ್ಲಿ ಹಾಕಿ ನೋಡಿ ಅಂಟೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ವಿಶೇಷವಾಗಿ ಕಣ್ಣಲ್ಲಿ ಈ ಕ್ವಾಲಿಟಿಯನ್ನು ಅವನು ಕೊಟ್ಟಿದ್ದಾನೆ, ಅಸಂಗ ಎಂಬೋ ಕ್ವಾಲಿಟಿ. ಹಾಗೇನೆ ನಮ್ಗೆ ಕಷ್ಟ ಬಂದಾಗ ಆ ಕಷ್ಟ ನಮ್ಮನ್ನ ಪೀಡಿಸೋದಿಲ್ಲ, ಹಾಗೆ ಅವನು ಮಾಡ್ತಾನಂತೆ. ಕಷ್ಟ ಅನುಭವಿಸಲೇಬೇಕು, ಇದ್ರೂ ಆ ಒಂದು ದುಃಖ ನಮಗೆ ವಿ ಡೋಂಟ್ ಗೆಟ್ ಬಾಕ್ ಡೌನ್ ವಿತ್ ಇಟ್, ನಮ್ಮ ಸಾಧನೆಗೆ ಅದು ವಿಘ್ನವಾಗಿ ನಿಲ್ಲೋದೇ ಇಲ್ಲ ಅಂತ ಹಾಗೆ ಅವನು ಮಾಡ್ತಾನೆ. ಆಮೇಲೆ ವಾಮ, ವಾಮ ಅಂತ, ವಾಮ ಅಂದ್ರೆ ಸುಂದರ ಪುರುಷನಾಗಿದ್ದಾನೆ. ಯಾವಾಗ್ಲೂ ನೋಡಿ ಕಣ್ಣು ಕಣ್ಣು ತೆಗೆದು ನೋಡಿದ್ದಾಗ ಪ್ರಕಾಶ ಇದ್ರೆ ಅದು ಸುಂದರವಾದವಾಗಿ ಇರತ್ತೆ, ಕಣ್ಣಿಲ್ಲದಿದ್ರೆ ಎಷ್ಟೇ ಮಾಡಿದ್ರು ಅದು ಸುಂದರ ಇರೋದಿಲ್ಲ. ಸುಂದರ ಅಂಬುದು ಕಣ್ಣಲ್ಲಿ ಇರುವಂತಹ ವಿಶೇಷ, ಯಾಕೆಂದ್ರೆ ಅಲ್ಲಿ ವಿಶೇಷವಾಗ ಆ ದೀಪ ಜ್ಯೋತಿಯನ್ನ ಇಟ್ಟಿದ್ದಾನೆ ದೇವರದು, ಯಾವತ್ತೂ ಸೌಂದರ್ಯದ ಲಕ್ಷಣ ಅದು. ಸೊ ವಾಮ ಎಸ್ಪೆಷಲಿ ಹೆಂಗಸರಲ್ಲಿ, ಹೆಂಗಸು ಅಂದ್ರೆ ನಮ್ಮಂತ ಹೆಂಗಸು ಅಂತ ಅರ್ಥಲ್ಲ, ದೇವತಾ ಸ್ತ್ರೀಯರಲ್ಲಿ ವಿಶೇಷವಾಗಿ ಇಟ್ಟಿದ್ದಾನೆ. ಅದಕ್ಕೆ ವಾಮಚಕ್ಷುಸ್ಲಿ ವಾಮನಾಗ ವಿಶೇಷವಾಗಿದ್ದಾನೆ. ಭಾಮನಾಗಿ ಅಂದ್ರೆ ಬಲ ಸ್ವರೂಪನಾಗೆ ಆ ಬಲಗಣ್ಣಲ್ಲಿ ಇದ್ದಾನೆ. ಆ ಬಲ ಬಲ ಬೇಕಾದದ್ದು ಬಲ ಬಲ ಪುರುಷ ದೇವತೆಗಳಲ್ಲಿ ಇದ್ದು ವಿಶೇಷ ಬಲ ಸ್ವರೂಪವನ್ನ ವ್ಯಕ್ತ ಮಾಡುತ್ತಾನೆ ನಮ್ಮ ಕಣ್ಣಲ್ಲಿ ಅಂತ. ಹೀಗೆ 18 or 19 ಬರುತ್ತೆ. ಹೀಗೆ ಇಷ್ಟು ಮುಖಕ್ಕೆ ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಈ ಗುಣಗಳು ಭಗವಂತನ ಈ ಇಷ್ಟು ಗುಣಗಳನ್ನ 19 ಗುಣಗಳನ್ನ ನಾವು ಚಿಂತನೆ ಮಾಡಿದ್ರೆ ಇವನೇ ವಿಶ್ವ, ಇವನಿಗೆ ಸಪ್ತಾಂಗ ಇದ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೆ ನಮಗೆ ಎಲ್ಲ ಒಳ್ಳೇದಾಗತ್ತೆ. ಎಷ್ಟು ಒಳ್ಳೇದಾಗತ್ತಂದ್ರೆ ಇನ್ನು ಕೊನೆಯಲ್ಲಿ ಒಂದನ್ನ ಹೇಳ್ತಾರೆ, ನಮಗೆ ನಮ್ಮ ಮಕ್ಕಳು ಸಂಸ್ಕಾರ ಕೊನೆಯ ಸಂಸ್ಕಾರ ನಮ್ಗೆ ಎಲ್ಲರಿಗಿನ ಅದು ಒಂದು ಭಯ ಇರುತ್ತಲ್ಲ, ನಾವೇನೋ ಮಾಡ್ತಾ ಇದ್ದೀವಿ, ನಾವು ಹೋದ ಮೇಲೆ ನಮ್ ಕಾರ್ಯಗಳನ್ನ ಈ ಮಕ್ಕಳು ಮಾಡುತ್ತಾವೋ ಇಲ್ಲವೋ ಹೇಗಿರುತ್ತೋ ನಮ್ಗೆ ಏನು ಗತಿ, ಆ ಅಂಜಿಕೆ ನಮ್ಗೆ ಆ ಭಯ ಇರುತ್ತಲ್ಲ, ಆ ಭಯವನ್ನೂ ಹೋಗಲಾಡಿಸಿದಂತ ಈ ವಿಶೇಷವಾಗಿ ಕಣ್ಣಲ್ಲಿ ಇರುವಂತ ಈ ರೂಪವನ್ನ ಚಿಂತನೆ ಮಾಡಿದ್ದೆ. ಹೇಳ್ತಾರಲ್ಲಿ ಶವದಾಹಾದಿಕೆ ಕರ್ಮಣ್ಯ ಅಕೃತಿ ಅಪಿ ಮುಕ್ತಿರ್ಭವತಿ ಇದು ಜ್ಞಾನ ಲಾಭ. ಜ್ಞಾನ ಲಾಭ, ಈ ಜ್ಞಾನದ ಬಲ, ಈ ಭಗವಂತನ ಕಣ್ಣಲ್ಲಿ ಇರುವಂತ ಈ ಭಗವಂತನನ್ನ ತಿಳ್ಕೊಂಡ್ರ, ಈ ಜ್ಞಾನದಿಂದ ಸರಿಯಾಗಿ ತಿಳ್ಕೊಂಡ್ರ ಯೋಗ್ಯತಾ ಅನುಸಾರ ಎಷ್ಟೆಷ್ಟು ತಿಳ್ಕೊಳ್ತೀವಿ ಅಷ್ಟೆಷ್ಟು ಆಗತ್ತೆ. ಜ್ಞಾನದಿಂದ ಏನ್ ಸಿಕ್ಕತ್ತಂದ್ರೆ ಹೀಗೆ ನಮ್ಮ ಯಾರನ್ನು ಮಾಡ್ತಾರೆ ಯಾವ ರೀತಿಯಲ್ಲ ಒಳ್ಳೆ ರೀತಿಯಿಂದ ಅದು ಆಗತ್ತೆ. ಸೊ ನಾವು ತೀರಿದ ಮೇಲೇನೂ ನಮಗೆ ದೇವರು ಉದ್ಧಾರ ಮಾಡ್ತಾನ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎಂಬಲ್ಲಿ ಕೃಷ್ಣ ಅರ್ಪಣಮಸ್ತು. ಮತ್ತೆ ನಾವು ಕಪಿಲ ಶಬ್ದಕ್ಕೇನೋ ಅರ್ಥ ನೋಡಿದ್ದೀವಿ, ಆ ಅರ್ಥಗಳನ್ನು ಇಲ್ಲಿ ಇಟ್ಟುಕೋಬಹುದು. ವಿಷ್ಣು ಸಹಸ್ರನಾಮದಲ್ಲಿ ಬಂದ ಅರ್ಥ ಅದು ವ್ಯಕ್ತ ಆಗತ್ತೆ ನಮ್ಗೆ. ಕಪಿಲಾಂಬೋ ಶಬ್ದ ಅಂಬೋಲಿ ಕೃಷ್ಣಾರ್ಪಣಮಸ್ತು.